ಅದೇ ಶ್ರೀನಿವಾಸ ರೇ, ನಮಸ್ಕಾರ. ಶುರು ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಜಯತಾಪತ್ರಯಾಪಹಂ ನಿತ್ಯ ಸಿದ್ಧಾಂತದುದ್ಧಾಂತ ವಿಧ್ವಂಸನ ವಿಚಕ್ಷಣ ಜಯತೀತ್ಯಾಗತ ನಿರ್ಭಾಸತಾಂ ನೌಹುದಂಬರೇ ಪ್ರತ್ಯಕಲ್ಪಿತಕಲ್ಪಯಂ ಪ್ರತ್ಯಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಕಾಕರಾಣಂ ವಾದಿರಾಜಗುರು ಮುಂದೆ ಕೃಪಾಶಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಸತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ತಿದ್ದೆಯಾಳುವೆ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿ ಸ್ಮರೆ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಹರಿಕಥಾಮೃತ ಸಾರ ಅದರಲ್ಲಿ ನೈವೇದ್ಯ ಪ್ರಕರಣ ಸಂಧಿ ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನೀವು 9ನೇ ಪದ್ಯ ನೋಡಿದ್ದೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಅಪ್ರಮೇಯೋನ್ನತ ಸ್ವರೂಪ ಸದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖ ಪ್ರದಾಯಕ ಸುಮನ ಸಾರಾಧಿತ ಪದಾಂಭೋಜ ಸ್ವಪ್ರಕಾಶ ಸ್ವತಂತ್ರ ಸರ್ವಗ ಕ್ಷಿಪ್ರ ಫಲದಾಯಕ ಕ್ಷಿತೀಶ ಯದುಪ್ರವೀರ ವಿತರ್ಕ್ಯ ವಿಶ್ವಸುತೈಜ ಸ ಪ್ರಾಜ್ಞ. ಅಲ್ಲಿ ಅಪ್ರಮೇಯ ಭಗವಂತ, ಅಪ್ರಮೇಯ ಈ ಶಬ್ದ ಬಹಳ ಕಡೆ ಬಳಸ್ತಾರೆ. ಏನು ಅಪ್ರಮೇಯ ಅಂದ್ರೆ ಪ್ರಮಿತ, ಯಾವುದಾದ್ರು ಮಿತ ಅಂತ ಹೇಳಿದ್ರೆ ಲಿಮಿಟೆಡ್, ಪ್ರಮಿತ ಚೆನ್ನಾಗಿ ವೆರಿ ಲಿಮಿಟೆಡ್, ಇದು ಪ್ರಮಿತವಾಗಿದೆ, ಇದು ಪ್ರಮೇಯ, ಪ್ರಮಿತ ಸ್ವಲ್ಪ ಇದೆ, ಇಲ್ಲ ಪ್ರಮೇಯ ಇದನ್ನು ತಿಳಿಯಬಹುದು ಸುಲಭವಾಗಿ ಅಂತ ಯಾವುದಿದೋ ಅದನ್ನು ಪ್ರಮೇಯ ಪ್ರಮಿತ ಅಂತ ಕರಿತೀವಿ. ಭಗವಂತನನ್ನು ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ, ಅದಕ್ಕೆ ನೇತಿ ನೇತಿ ನೈತಿ ನೈತಿ, ಭಗವಂತ ಇಂಥವನು ಇಷ್ಟು ಮಾತ್ರ ಇದ್ದಾನೆ, ಇದು ಇವನ ಕಂಪ್ಲೀಟ್ ಫಾರ್ಮ್ ಇಷ್ಟೇ ಇವಂದು ಅಂತ ಏನು ಯಾವುದು ಹೇಳಕ್ಕಾಗೋದಿಲ್ಲ, ಯಾವಾಗಲೂ ಯಾರಿಗೂ ಹೇಳಕ್ಕಾಗೋದಿಲ್ಲ, ಯಾರಿಗೂ ಸಿಲುಕದವನು. ಆದ್ದರಿಂದ ಅವನು ಅಪ್ರಮೇಯ ಅಂದ್ರೆ ಯಾವ ಪ್ರಮಾಣಗಳಿಗೆ ಅವನು ಪೂರ್ಣವಾಗಿ ಗೋಚರವಾಗುವುದಿಲ್ಲ, ಆದರೆ ವೇದ ಪ್ರಮಾಣಗಳಿಂದ ಅವರವರ ಯೋಗ್ಯತಾನುಸಾರ ಭಗವಂತನನ್ನು ತಿಳಿಯಬಹುದು, ಆದರೆ ಪೂರ್ಣ ಯಾರು ತಿಳಿಯಲಿಕ್ಕಾಗುವುದಿಲ್ಲ, ಅದನ್ನು ತಿಳಿಸುವ ಶಬ್ದ ಅಪ್ರಮೇಯ. ಆದ್ದರಿಂದ ಅಪ್ರಮೇಯನಾಗಿದ್ದಾನೆ, ಉನ್ನತನಾಗಿದ್ದಾನೆ, ಉನ್ನತ ಉತ್ಕೃಷ್ಟ ಉನ್ನತ ಎತ್ತರದಲ್ಲಿದ್ದಾನೆ ಅಂತೇಳಿ. ಅದಕ್ಕೆ ನಮಗೆ ಊರ್ಧ್ವ ಮೂಲ ಮದಶ್ವಾಗಮಶ್ವತ್ತಂ ಪ್ರಾಹುರವ್ಯಂ ಅಂತ ಹೇಳಿದ ಊರ್ಧ್ವ ಅನ್ನುವ ಶಬ್ದ ನಾರಾಯಣನು ತಿಳಿಸಿಕೊಡುತ್ತೆ ಅಂತೇಳಿ. ಊರ್ಧ್ವ ಮೇಲಿನವನು, ಎಲ್ಲರಿಕ್ಕಿಂತ ಮೇಲೆ ಇದ್ದಾನೆ, ಆದ್ದರಿಂದ ಉನ್ನತ, ಎಲ್ಲರಿಕ್ಕಿಂತ ಮೇಲೆ ಇರುವವನು ಅಂತೇಳಿ. ಉನ್ನತ ಉತ್ಕೃಷ್ಟರು ಯಾರಿಗಾದ್ರೆ ನತರಾಗಿ ನಮಸ್ಕಾರ ಮಾಡ್ತಾರೋ, ಉತ್ತುನ್ನತ ಉನ್ನತ ಉತ್ಕೃಷ್ಟರಾದ ದೇವತೆಗಳು ಕೂಡ ಅವರಿಂದ ನಮಿಸಲ್ಪಡುವವನು, ಅಂದರೆ ಅವರು ಉತ್ಕೃಷ್ಟರಾದ ದೇವತೆಗಳು ಯಾರು ಭಗವಂತನ ಬಗ್ಗೆ ನತರಾಗಿ ಇರ್ತಾರೋ ಅವನು ಉನ್ನತ ಅಂತೇಳಿ ಇನ್ನೊಂದು ವಿಶೇಷವಾದ ಅರ್ಥ. ಅದಾದ ಮೇಲೆ ಸ್ವರೂಪ ಸದಾ ಅವನು ಉನ್ನತ ಸ್ವರೂಪ, ಉನ್ನತ ಸ್ವರೂಪ, ಸ್ವರೂಪ ತನ್ನದೇ ರೂಪ, ಅದು ಬೇರೆ ಬೇರೆ ಶಬ್ದಗಳಾಗಿಯೂ ನೋಡಬಹುದು, ಇಲ್ಲ ಉನ್ನತ ಸ್ವರೂಪ ಉತ್ಕೃಷ್ಟವಾದ ಸ್ವರೂಪವುಳ್ಳವನು ಅಂತ ಒಂದರ್ಥ, ಇಲ್ಲ ಉನ್ನತನಾಗಿದ್ದಾನೆ ಸ್ವರೂಪ ತನ್ನದೇ ಆದ ರೂಪಗಳು, ಅಂದ್ರೆ ಭಗವಂತ ಅವನಿಗೆ ಸ್ವತಂತ್ರವಾದ ರೂಪ, ಸ್ವರೂಪ ಸ್ವತಂತ್ರವಾದ ರೂಪವುಳ್ಳವನು ಅಂತ ಆ ವಿಧವಾಗಿ ಸಪರೇಟ್ ಆಗಿ ಬೇರೆ ಬೇರೆಯಾಗಿ ತಿಳಿಯಬಹುದು, ಇಲ್ಲ ಒಟ್ಟಿಗೆ ಉನ್ನತ ಸ್ವರೂಪ ಅಂತಲೂ ತಿಳ್ಕೋಬಹುದು. ಅದಾದ ಮೇಲೆ ಸದಾ ಪ್ರಸನ್ನ ಮುಖ, ಅವನು ಯಾವಾಗಲೂ ಪ್ರಸನ್ನ ಮುಖನಾಗಿರ್ತಾನೆ. ಆದರೆ ನರಸಿಂಹಾವತಾರದಲ್ಲಿ ಪ್ರಸನ್ನ ಮುಖನಲ್ಲವಲ್ಲ, ಯಾವಾಗಲೂ ಪ್ರಸನ್ನನಾಗಿರ್ತಾನೆ ಅಂತ ಹೇಳ್ತಿರಲ್ವಾ, ನರಸಿಂಹಾವತಾರದಲ್ಲಿ ಬಹಳ ಭಯಂಕರನಾಗಿದ್ದನಲ್ವಾ ಅಂದ್ರೆ, ಇಲ್ಲ ಭಕ್ತರಿಗೆ ಯಾವಾಗಲೂ ನರಸಿಂಹ ರೂಪದಲ್ಲಿ ಕೂಡ ಭಗವಂತ ಪ್ರಹ್ಲಾದನಿಗೆ ಪ್ರಸನ್ನನಾಗಿಯೇ ಕಾಣಿಸಿಕೊಟ್ಟ. ಆದ್ದರಿಂದ ಭಗವಂತ ಅವನು ಶತ್ರು ಭಯಂಕರ, ಆದರೆ ಭಕ್ತ ಪ್ರಸನ್ನ ಮುಖ, ಭಕ್ತರಿಗೆಲ್ಲರಿಗೂ ಯಾವಾಗಲೂ ಪ್ರಸನ್ನ ಮುಖದಲ್ಲಿ ಇರ್ತಾನೆ ಅವನು, ಆದ್ದರಿಂದ ಸದಾ ಪ್ರಸನ್ನ ಮುಖ. ಮುಖ ಅಬ್ಜ ಅಂತೇಳಿ, ಮುಖ ಕಮಲ ಉಳ್ಳವನು, ಪ್ರಸನ್ನ ಮುಖಾಬ್ಜ, ಅಬ್ಜ ನೀರಿನಲ್ಲಿ ಹುಟ್ಟಿರುವಂತಹದ್ದು, ಪ್ರಸನ್ನ ಮುಖ ಕಮಲ ಉಳ್ಳವನು ಅಂತೇಳಿ. ಅದಾದ ಮೇಲೆ ಮುಕ್ತಿ ಸುಖ ಪ್ರದಾಯಕ, ಮುಕ್ತಿ ಸುಖವನ್ನು ಮೋಕ್ಷ ಸುಖವನ್ನು ಕೊಡುವವನಾಗಿದ್ದಾನೆ, ಮೋಕ್ಷದಾಯಕನು. ಸುಮನಸ ಆರಾಧಿತ ಪದಾಂಭೋಜ, ಸುಮನಸರು ಅಂದ್ರೆ ದೇವತೆಗಳು ಅವರಿಂದ ಪೂಜಿಸಲ್ಪಟ್ಟಂತಹ ಪದ ಅಂಬೋಜ ಅಂದ್ರೆ ಪಾದಕಮಲಗಳು ಉಳ್ಳವನು ಅಂತೇಳಿ. ಸ್ವಪ್ರಕಾಶ ಸ್ವಯಂ ಪ್ರಕಾಶನಾಗಿದ್ದಾನೆ, ಅದು ನಾವು ಲಾಸ್ಟ್ ಕ್ಲಾಸ್ ನೋಡಿದ್ವಿ. ಜೀವರು ಸ್ವಪ್ರಕಾಶರು, ಭಗವಂತ ಸ್ವಪ್ರಕಾಶ, ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಎರಡು ವ್ಯತ್ಯಾಸಗಳು. ಒಂದು ಆ ಸ್ವಪ್ರಕಾಶತ್ವ ಭಗವಂತ ಕೊಟ್ಟಿದ್ದರಿಂದ ಜೀವರಿಗಿದೆ, ಆದರೆ ಭಗವಂತನಿಗಿರೋ ಸ್ವಪ್ರಕಾಶತ್ವ ಅವನು ಸ್ವಯಂ ತಾನು ಇಟ್ಟುಕೊಂಡಿರುವಂಥದ್ದು, ಸ್ವತಂತ್ರವಾದ ಸ್ವಪ್ರಕಾಶ ಅದು. ಒಂದು ಇನ್ನೊಂದು, ಸ್ವಪ್ರಕಾಶರಾದರೂ ಕೂಡ ಜೀವರು ಅವರ ಪ್ರಕಾಶ ಲಿಮಿಟೆಡ್ ಪ್ರಕಾಶ. ಭಗವಂತನ ಪ್ರಕಾಶ ಅವನ ಸ್ವಪ್ರಕಾಶ ಮಾತ್ರವೇ ಅಲ್ಲ, ಈಸ್ ನಾಟ್ ಓನ್ಲಿ ಸೆಲ್ಫ್ ಇಲ್ಯುಮಿನೇಟಿಂಗ್ ಬಟ್ ಈಸ್ ಇನ್ಫೈನೆಟ್ಲಿ ಇಲ್ಯುಮಿನೇಟಿಂಗ್. ಆದ್ದರಿಂದ ಅವನು ಅನಂತ ಪ್ರಕಾಶವೂ ಇದೆ, ಆ ಸ್ವಪ್ರಕಾಶತ್ವ ಅನಂತವಾಗಿದೆ. ಆದ್ದರಿಂದ ಆ ವಿಧವಾಗಿಯೂ ಅವನ ಸ್ವಪ್ರಕಾಶಕ್ಕೂ ಜೀವರ ಸ್ವಪ್ರಕಾಶಕ್ಕೂ ವ್ಯತ್ಯಾಸ ಇದೆ. ಈ ವಿಧವಾಗಿ ಸ್ವಪ್ರಕಾಶನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಅದಾದ ಮೇಲೆ ಸರ್ವವ್ಯಾಪಕನಾಗಿದ್ದಾನೆ, ಎಲ್ಲ ಕಡೆ ಹರಡಿದ್ದಾನೆ, ವ್ಯಾಪಿಸಿದ್ದಾನೆ. ಕ್ಷಿಪ್ರ ಫಲದಾಯಕ, ಕ್ಷಿಪ್ರ ಅಂದ್ರೆ ಶೀಘ್ರವಾಗಿ ಬೇಡಿದ ಕ್ಷಣವೇ ಫಲವನ್ನು ಪ್ರದಾನ ಮಾಡ್ತಾನೆ. ಅವರವರ ಭಕ್ತಿಯಿಂದ ಭಗವಂತನನ್ನು ನಂಬಿ ವಿಶ್ವಾಸದಿಂದ ಬೇಡಿದವರಿಗೆ ಮಾತ್ರ ಫಲವನ್ನು ಕ್ಷಿಪ್ರ ಶೀಘ್ರವಾಗಿ ಕೊಡ್ತಾನೆ ಭಗವಂತ. ಕ್ಷಿಪ್ರ ಫಲದಾಯಕ ಕ್ಷಿತೀಶ, ಕ್ಷಿತೀಶ ಕ್ಷಿತಿ ಭೂಮಿ, ಭೂದೇವಿ ಅಂದ್ರೆ ರಜೋಭಿಮಾನಿಯಾದ ಭೂದೇವಿ ಕ್ಷಿತಿಗೆ ಈಶಾ ಅಂತ ಒಂದು, ಇಲ್ಲ ಕ್ಷಿತಿ ಭೂಮಿ ಧರಾ ಪ್ರಸಿದ್ಧವಾದ ಭೂಮಿ ಅಂತ ಕೊಂಡರು, ಕ್ಷಿತಿ ಈಶ ಈ ಭೂಮಿಗೆ ಒಡೆಯ ಭಗವಂತನೇ ಮುಖ್ಯವಾಗಿ. ಆವಾಗ ಆವಾಗ ರಾಜೇಂದ್ರರು ಬಂದರು, ನಾನಾ ವಿಧವಾದ ಕಿಂಗ್ಸ್ ದೇ ಕಮ್ ಅಂಡ್ ರೂಲ್, ಆದರೆ ಅವರ ಒಳಗೆ ನಿಂತು ಅವರನ್ನು ನೇಮನ ಮಾಡ್ತಾನೆ. ಆದ್ದರಿಂದ ನಿಜವಾದ ಕ್ಷಿತೀಶ ಭಗವಂತ, ನಾ ವಿಷ್ಣು ಪೃಥ್ವೀಪತಿ ಅಂತ ಹೇಳಿ ಒಂದು ವಚನ. ಅಂದರೆ ಈ ಭೂಮಿಯನ್ನು ಆಳಬೇಕಂದರೆ ಅವರ ಒಳಗೆ ಭಗವಂತ, ಅಂದ್ರೆ ಪ್ರತಿಯೊಬ್ಬ ರಾಜ ವಿಷ್ಣುವಾಗಿದ್ದಾನಂತಲ್ಲ, ನಾ ವಿಷ್ಣು ಪೃಥ್ವೀಪತಿ ಅಂದ್ರೆ ಆ ವಿಷ್ಣು ದೇವರು ಆ ರಾಜನ ಒಳಗೆ ಇದ್ದು ಅವನನ್ನು ಅನುಗ್ರಹ ಮಾಡಿದರೆ ಮಾತ್ರ ಅವರು ಕ್ಷಿತೀಶರು, ರಾಜಪಾಲಕರಾಗಲಿಕ್ಕೆ ಅವಕಾಶವಿದೆ. ಆದ್ದರಿಂದ ಭಗವಂತನ ಅನುಗ್ರಹವಿಲ್ಲದೆ, ಅವನ ಒಂದು ಅಂತರ್ನಿಯಂತ್ರಣ ಶಕ್ತಿ ಇಲ್ಲದೆ ಯಾರೂ ಕೂಡ ರಾಜರು ಆಗಲಕ್ಕೆ ಸಾಧ್ಯವಿಲ್ಲ. ಆ ವಿಧವಾಗಿ ಅವನು ನಿಜವಾದ ಕ್ಷಿತೀಶನಾಗಿದ್ದಾನೆ, ಭೂಮಿಗೆ ಪಾಲಕನು, ಭೂಪಾಲಕ ಅಂತ ಹೇಳಿ. ಯದುಪ್ರವೀರ, ಯಾದವಂಶದಲ್ಲಿ ಪ್ರಕರ್ಷವಾದ ವೀರನಾಗಿ ಅವತಾರ ಮಾಡಿದ್ದಾನೆ ಭಗವಂತ. ಯದುಪ್ರವೀರ, ಯಾದವ ಪ್ರವೀರನಾಗಿದ್ದಾನೆ ಭಗವಂತ. ವಿತರ್ಕ್ಯ, ತರ್ಕಕ್ಕೆ ಸಿಲುಕದವನು. ಅದಕ್ಕೆ ನೈಷ ತರ್ಕೇನ ಮತಿರಾಪಣೀಯ ಅಂತ ನಮಗೆ ಉಪನಿಷತ್ನಲ್ಲಿ ಬರುವುದು ಅದೇ, ನೈಷ ತರ್ಕೇನ ಮತಿರಾಪಣೀಯ, ಅವನು ತರ್ಕದಿಂದ ಸಿಗುವವನಲ್ಲ. ಆದ್ದರಿಂದ ವಿತರ್ಕ್ಯ. ವಿಶ್ವ ಸುತೈಜಸ ಪ್ರಾಜ್ಞ, ಜಾಗೃತ್ ಸ್ವಪ್ನ ಶುಷ್ಕ್ಯಾವಸ್ಥೆಗಳಿಗೆ ನಿಯಾಮಕನಾಗಿದ್ದಾನೆ ಭಗವಂತ. ಈ ಮೂರು ರೂಪಗಳಿಂದ ಭಗವಂತ ಅನಂತಾರಂತ ರೂಪಗಳನ್ನು ಧಾರಣೆ ಮಾಡಿದ್ರು, ಒಂದೊಂದು ರೂಪದಲ್ಲಿ ಒಂದೊಂದು ಕ್ರಿಯಾ ವಿಶೇಷ ಮಾಡ್ತಾನೆ. ಸೊ ಇದು ಭಗವಂತನ ವೇ ಆಫ್ ಪರ್ಫಾರ್ಮಿಂಗ್. ಅವನು ಅನಂತ ರೂಪಗಳನ್ನು ಧಾರಣೆ ಮಾಡಿದರು, ಒಂದೊಂದು ರೂಪದಲ್ಲಿ ಒಂದೊಂದು ವಿಶೇಷವಾದ ಕಾರ್ಯವನ್ನು ಮಾಡ್ತಾನೆ. ಹೀಗೆ ಭಗವಂತ ಇದ್ದಾನೆ ಅಂತ ಹೇಳಿ ಆ ಒಂಬತ್ತನೇ ಪದ್ಯ ನೋಡಿದ ಮೇಲೆ ನೆಕ್ಸ್ಟ್ ಪದ್ಯ, ಹತ್ತನೇ ಪದ್ಯ, ಅದು ಒಂದು ಜಗನ್ನಾಥದಾಸರು ಯಾವುದು ಕೊಟ್ಟುಗಳ ಪದ್ಯಗಳಲ್ಲಿ ಬಹಳ ಸುಂದರವಾದ ದೃಷ್ಟಾಂತಗಳು, ಉದಾಹರಣೆಗಳು ಸುಂದರವಾಗಿ ಕೊಡ್ತಾರೆ. ಅಂದ್ರೆ ಕೆಲವು ಪ್ರಮೇಯಗಳು ನಮಗೆ ತಿಳಿದ ಪ್ರಮೇಯಗಳು ಹೇಳಿದರು, ಅದನ್ನು ಪೂರ್ಣವಾಗಿ ನಾವು ತಿಳಿದಿರುವುದಿಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ತಿಳಿದಿರ್ತೀವಿ. ಅದರ ಒಂದು ಒಳ್ಳೆ ಸ್ವರೂಪ ಕೊಡಬೇಕಂತ ಹೇಳಿ ಒಂದು ಗುಡ್ ಪಿಕ್ಚರ್ ಬೇರೆ ಬೇರೆ ಉದಾಹರಣೆಗಳನ್ನು ತಿಳಿಸಿಕೊಡ್ತಾರೆ. ಈ ಹತ್ತನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಗಾಳಿ ನಡೆ ಬಂದದಲ್ಲಿ ನೀಲ ಘಣಾಳಿ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ ಶಕ್ರಾರ್ಕ ಮೊದಲಾದ ಅಖಿಲ ದೇವಗಣ ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕುಮಿಯನ್ನು ಸರಿಸಿ ನಡೆವಳು ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಇಲ್ಲಿ ಸುಂದರವಾದ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಗಾಳಿ ನಡೆವಂದದಲ್ಲಿ, ಗಾಳಿ ಪ್ರವಾಹ ವಾಯು ನಡೆವಂದದಲ್ಲಿ ಅದು ಹೇಗೆ ನಡೆಯುತ್ತೋ, ನಡೆಯುವುದಂದ್ರೆ ಬೀಸತ್ತೆ, ಗಾಳಿ ಹೇಗೆ ಬೀಸತ್ತೋ. ಈಗ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಬೀಸಬಹುದು, ಇಲ್ಲ ಪಶ್ಚಿಮದಿಂದ ದಕ್ಷಿಣಕ್ಕೆ, ಇಲ್ಲ ದಕ್ಷಿಣದಿಂದ ಉತ್ತರಕ್ಕೆ, ಹೇಗೆ ಬೇಕಾದ್ರೂ ಗಾಳಿ ಬೀಸಬಹುದು. ಗಾಳಿ ಹೇಗೆ ಬೀಸಿದರೆ ಅಂದ್ರೆ ಹೇಗೆ ಪ್ರವಾಹ ಮಾಡಿದರೆ, ಗಾಳಿಯ ಪ್ರವಾಹಕ್ಕೆ ಅನುಗುಣವಾಗಿ, ಪ್ರವಾಹ ವಾಯುವಿನ ಪ್ರವಾಹಕ್ಕೆ ಅನುಗುಣವಾಗಿ, ಅದಕ್ಕೆ ಹೇಳ್ತಾರೆ ಗಾಳಿ ನಡೆವಂದದಲ್ಲಿ, ಅದು ನಡೆಯುವ ರೀತಿಯಲ್ಲಿ, ನಡೆಯುವ ದಿಕ್ಕಿನಲ್ಲಿ, ನಡೆಯುವ ಜೋರು ಎಷ್ಟು ಸ್ಪೀಡ್ ಅದ ಅಷ್ಟು. ಗಾಳಿ ಡೈರೆಕ್ಷನ್ ಅಂಡ್ ದ ಸ್ಪೀಡ್ ಎರಡು ಕೂಡ ಗಾಳಿ ಬೀಸಿದಂತೆ ನೀಲ ಘನಾಲಿ, ನೀಲ ನೀಲವಾದ ಘನ ಅಂದ್ರೆ ಮೇಘಗಳು, ಆಳಿ ಅಂದ್ರೆ ಸಮೂಹ ಸಾಲುಗಳು, ಮೇಘದ ಸಾಲುಗಳು ಸಮೂಹಗಳು ಅಂದ್ರೆ ನೀಲ ಮೇಘಗಳ ಆಕಾಶದಲ್ಲಿರುವ ನೀಲ ಬಣ್ಣದ ಮೇಘಗಳು ಯಾವುದಿವೋ ಅವೆಲ್ಲವೂ ಕೂಡ ಗಾಳಿ ಬೀಸಿದ ರೀತಿಯಲ್ಲಿ ಅವು ಚಲಿಸುತ್ತೆ. ಅಂದರೆ ಮೇಘಗಳು, ಈಗ ಗಾಳಿ ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಬೀಸಿದರೆ ಮೇಘಗಳು ನಾನು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತೀನಿ ಅಂತ ಆಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಗಾಳಿ ಯಾವ ಕಡೆ ಬೀಸಿದರೆ ಮೇಘಗಳು ಆ ಕಡೆನೇ ಹೋಗುತ್ತೆ. ಇಟ್ ಗೋಸ್ ಇನ್ ಅಕಾರ್ಡೆನ್ಸ್ ವಿತ್ ದ ವಿಂಡ್ ಫ್ಲೋ. ಆದ್ದರಿಂದ ಪ್ರವಾಹ ವಾಯುವಿಗೆ ಅನುಗುಣವಾಗಿ ಅನುಸಾರವಾಗಿಯೇ ಈ ನೀಲ ಮೇಘಗಳು ಆ ಮೇಘದ ಸಮೂಹಗಳೆಲ್ಲವೂ ಕೂಡ ಬೀಸತ್ತೆ ಹೋಗುತ್ತೆ, ವರ್ತಿಸುವಂತೆ ವರ್ತನೆ ಮಾಡುತ್ತೆ ಪ್ರವರ್ತಿಸತ್ತೆ. ಅಂದರೆ ಮೇಘಗಳು ಗಾಳಿಗೆ ತಕ್ಕಂತೆ ಹೋಗುತ್ತೆ, ಸ್ವತಂತ್ರ ಇಲ್ಲ. ಮೇಘಗಳು ನಾನು ಎದುರಾಡ್ತೀನಿ ಅಂತ ಹಾಡಿದ್ರೆ ಎದುರಾಡಲಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ರೆ, ಯಾಕೆ ಇದು ಹೇಳ್ತಾ ಇದ್ದಾರೆ ಅನ್ನೋದು ಮುಂಚೆ ನೋಡೋಣ. ಸೊ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ, ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು, ತ್ರಿಶೂಲಧರ ರುದ್ರದೇವರು, ಶಕ್ರ ಇಂದ್ರದೇವರು, ಅರ್ಕ ಸೂರ್ಯದೇವರು ಮೊದಲಾದ ಮುಂತಾದಂತಹ ಅಖಿಲ ದೇವಗಣ ಸಮಸ್ತವಾದ ದೇವತಾ ಗಣವೆಲ್ಲವೂ ಕೂಡ ಕಾಲ ಕರ್ಮ ಗುಣ ಅಭಿಮಾನಿ ಮಹಾಲಕ್ಷ್ಮಿ ಅನುಸರಿಸಿ ನಡೆವಳು. ಅವರೆಲ್ಲ ದೇವಗಣ ಏನು ಮಾಡ್ತಾರೆ, ಇಲ್ಲಿ ಒಂದು ಚಮತ್ಕಾರವಾಗಿ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿ ಅಂತವಳು ಕಾಲಕ್ಕೆ ಕರ್ಮಗಳಿಗೆ ಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ, ಅವೆಲ್ಲವನ್ನು ನೇಮಿಸುವವಳಾಗಿದ್ದಾಳೆ ಲಕ್ಷ್ಮೀ ದೇವಿ ಅಂತ. ಮಹಾಲಕ್ಷ್ಮಿ ಅನುಸರಿಸಿ, ಇಲ್ಲಿ ಪದವನ್ನು ನಾವು ಎರಡು ವಿಧವಾಗಿ ಬಿಡಿಸಬಹುದು. ಮಹಾಲಕ್ಷ್ಮಿ ಅನುಸರಿಸಿ ಅಂದ್ರೆ ಮಹಾಲಕ್ಷ್ಮೀ ದೇವಿ ಅನುಸರಿಸಿ ಅಂತ, ಮಹಾಲಕ್ಷ್ಮಿ ಅನುಸರಿಸಿ ಅಂತ ಒಂದು ಪದ ಛೇದ ಆದರೆ ಮಹಾಲಕ್ಷ್ಮಿಯ ಅನುಸರಿಸಿ, ಕನ್ನಡದಲ್ಲಿ ಮಹಾಲಕ್ಷ್ಮಿಯ ಅನುಸರಿಸಿ ಅಂದು ಕೂಡ ಮಹಾಲಕ್ಷ್ಮಿ ಅನುಸರಿಸಿ ಆಗತ್ತೆ. ಮಹಾಲಕ್ಷ್ಮಿಯ ಅನುಸರಿಸಿ, ಮಹಾಲಕ್ಷ್ಮಿ ಅನುಸರಿಸಿ ಅಂದರೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಈ ಸಮಸ್ತ ದೇವಗಣವು ಕೂಡ ಕಾಲ ಕರ್ಮ ಗುಣಗಳಿಗೆ ಅಭಿಮಾನಿಯಾದಂತಹ ಮಹಾಲಕ್ಷ್ಮಿಯನ್ನು ಅನುಸರಿಸುತ್ತಾರೆ, ಮಹಾಲಕ್ಷ್ಮಿಯ ಅನುಸರಿಸಿ. ಸೊ ನಡೆವಳು ಅನ್ನೋದು ನೆಕ್ಸ್ಟ್ ದನ್ನು ತಗೊಂಡ ಎರಡು ವಿಧವಾದ ಸ್ಪ್ಲಿಟ್ ಅಂತ ಹೇಳಿದ್ದೀವಲ್ಲ, ಅಂದರೆ ಮೊದಲನೇ ಸ್ಪ್ಲಿಟ್ ಮಹಾಲಕ್ಷ್ಮಿಯ ಅನುಸರಿಸಿ ವರ್ತಿಸುವಂತೆ ವರ್ತಿಸುತ್ತಾರೆ. ಯಾರು ಅಂದ್ರೆ ಆ ಮೇಘಗಳು ಹೇಗೆ ವರ್ತಿಸುವತ್ತೋ ಪ್ರವರ್ತನೆ ಮಾಡುತ್ತೋ ಹಾಗೆ ವರ್ತಿಸುತ್ತಾರೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಸೂರ್ಯದೇವರು ಎಲ್ಲರೂ ಮೊದಲಾದಂತಹ ಸಮಸ್ತ ದೇವತಾಗಣವು ಕೂಡ ಮಹಾಲಕ್ಷ್ಮಿಯನ್ನು ಅನುಸರಿಸಿ ವರ್ತಿಸುತ್ತಾರೆ. ವರ್ತಿಸುವಂತೆ ಅನ್ನೋದು ಅವ್ರ ಜೊತೆಲಿ ಸೇರಿಸ್ಕೊಳ್ಳಿ. ಇನ್ನೊಂದು ವಿಧವಾದ ಸ್ಪ್ರಿಟ್ ಮಹಾಲಕ್ಷ್ಮಿ ಅನುಸರಿಸಿ, ಮಹಾಲಕ್ಷ್ಮಿ ದೇವ ಅನುಸರಿಸುತ್ತಾಳೆ. ಯಾರನ್ನು? ಪರಮಾತ್ಮನನ್ನು. ಮಹಾಲಕ್ಷ್ಮಿ ಅನುಸರಿಸಿ ನಡೆವಳು, ಅನುಸರಿಸಿ ನಡೆಸುತ್ತ. ಯಾರನ್ನು ಅನುಸರಿಸಿ? ಮೂಲ ಕಾರಣ ಮುಕ್ತಿದಾಯಕ ಹರಿ, ಮೂಲ ಕಾರಣ ಮುಕ್ತಿದಾಯಕನಾದ ಹರಿಯನ್ನು ಮಹಾಲಕ್ಷ್ಮಿ ಅನುಸರಿಸುತ್ತಾಳೆ. ಎಲ್ಲರೂ ಮಹಾಲಕ್ಷ್ಮಿಯನ್ನು ಅನುಸರಿಸಿದ್ದರೆ ಅಂದ್ರೆ ಅಲ್ಲಿ ಏನಾಯ್ತು, ಮಹಾಲಕ್ಷ್ಮೀ ದೇವಿ ಗಾಳಿಯಂತೆ ಇದ್ದಾಳೆ. ಮಹಾಲಕ್ಷ್ಮೀ ದೇವಿ ಗಾಳಿಯಂತೆ ಇದ್ದಾಳಂತ ಹೇಳಿದರೆ ಮಿಕ್ಕ ದೇವತೆಗಳೆಲ್ಲ ಮೇಘಗಳಿದ್ದಂತೆ, ಭಗವಂತ ಗಾಳಿಯಂತೆ ಇದ್ದಾನಂತ ಹೇಳಿದರೆ ಮಹಾಲಕ್ಷ್ಮಿ ಮೇಘಗಳಿದ್ದಂತೆ. ಸೊ ಉದಾಹರಣೆ, ಸೇಮ್ ಎಕ್ಸಾಂಪಲ್ ಎರಡು ವಿಧವಾಗಿ ಅಪ್ಲೈ ಮಾಡಬೇಕು. ಅಷ್ಟೇ ಅಲ್ಲದೆ ನಮಗೆ ಈ ಉದಾಹರಣೆ ಚೈನ್ ರಿಯಾಕ್ಷನ್ ತಗೋಬೇಕು. ಮೇಘಗಳೆಲ್ಲ ಕೂಡ ಸ್ವತಂತ್ರವಲ್ಲ, ಗಾಳಿ ಹೇಗೆ ಬೀಸುತ್ತೋ ಹಾಗೆ ಹೋಗುತ್ತೆ. ಆವಾಗ ಗಾಳಿ ಸ್ವತಂತ್ರವಾ, ಪ್ರವಾಹ ವಾಯು ಸ್ವತಂತ್ರನಾ ಅಂದ್ರೆ ಇಲ್ಲ. ಪ್ರವಾಹ ವಾಯು ಹೇಗೆ ಬೀಸುತ್ತಾನೆ, ಗಾಳಿ ಹೇಗೆ ಬೀಸುತ್ತೆ ಅಂದ್ರೆ ಆ ಗಾಳಿ ಒಳಗೆ ಅಂತರ್ಗತನ, ಆ ವಾಯು ಪ್ರವಾಹ ವಾಯು ಒಳಗೆ ಅಂತರ್ಗತನಾಗಿರುವ ಮುಖ್ಯವಾಯುವು, ಆ ಮುಖ್ಯವಾಯುವಿಗೆ ತಕ್ಕಂತೆ ಮುಖ್ಯವಾಯು ದೇವರು ನೀನು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸು ಅಂತ ಹೇಳಿದ್ರೆ ಗಾಳಿ ಆಯ್ತು ಅಂತ ಹೇಳಿ ಪ್ರವಾಹ ವಾಯುವು ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಬೀಸುತ್ತಾನೆ. ಅಂದರೆ ಆ ಗಾಳಿಗೂ ಸ್ವಾತಂತ್ರ್ಯವಿಲ್ಲ, ಮೇಘಕ್ಕೆ ಸ್ವಾತಂತ್ರ್ಯ ಇಲ್ಲ, ಗಾಳಿ ಹೇಳಿದಂತೆ ಹೋಗುತ್ತೆ ಮೇಘಗಳು. ಗಾಳಿಗೆ ಸ್ವಾತಂತ್ರ್ಯ ಇಲ್ಲ, ಗಾಳಿ ಒಳಗಿರುವ ಮುಖ್ಯ ಪ್ರಾಣದೇವರು ಹೇಳಿದಂತೆ ಹೋಗ್ತಾರೆ. ಮುಖ್ಯ ಪ್ರಾಣದೇವರಿಗೂ ಸ್ವಾತಂತ್ರ್ಯವಿಲ್ಲ, ಆ ಮುಖ್ಯ ಪ್ರಾಣದೇವರು ತಮ್ಮ ಒಳಗಿರುವ ಆ ಲಕ್ಷ್ಮೀ ದೇವಿ ಹೇಳಿದಂತೆ ಹೋಗ್ತಾರೆ. ಆ ಲಕ್ಷ್ಮೀ ದೇವಿ ನಾರಾಯಣ ಹೇಳಿದಂತೆ ಇಲ್ಲ, ಮುಖ್ಯ ಪ್ರಾಣದೇವರಿಗೂ ಲಕ್ಷ್ಮಿಯೂ ಹೇಳ್ತಾಳೆ, ನಾರಾಯಣನು ಹೇಳ್ತಾನೆ, ಇಬ್ಬರೂ ಹೇಳಿದಂತೆ ಮುಖ್ಯ ಪ್ರಾಣದೇವರು ಹೋಗ್ತಾರೆ. ಅವರು ಈ ವಿಧವಾಗಿ ಒಬ್ಬರಿಗೆ ಒಬ್ಬರು ನಿಯಾಮಕರು, ಅವರೆಲ್ಲರೂ ಕೂಡ ಆ ಮುಖ್ಯ ಪ್ರಾಣದೇವರು ಲಕ್ಷ್ಮೀ ದೇವಿ ಇವರೆಲ್ಲರೂ ಹೇಗೆ ಹೋಗ್ತಾರೆ, ಅವರ ಒಳಗೆ ನಿಯಾಮಕನಾಗಿರುವ ಪರಮಾತ್ಮ ಹೇಳಿದಂತೆ ಹೋಗ್ತಾರೆ. ಆ ಪರಮಾತ್ಮ ಯಾರಂತೆ ಹೋಗ್ತಾನೆ, ಅವನನ್ನು ನೇಮನ ಮಾಡುವವರು ಇಲ್ಲ, ಅವನು ತನ್ನಂತೆ ತಾನೇ ಹೋಗ್ತಾನೆ. ಅವನು ಅಲ್ಲಿಗೆ ಸ್ವಾತಂತ್ರ್ಯ, ಅದಕ್ಕೆ ಮೂಲ ಕಾರಣ ಅನ್ನೋದು ಅವನಿಗೆ ಶಬ್ದ. ಭಗವಂತ ಒಬ್ಬನೇ ಮೂಲ ಕಾರಣ. ಇದನ್ನೇ ನಮಗೆ ಬಹಳ ಸತಿ ನಾವು ಹೇಳಿದ್ವಿ, ಅಂಬರಣೀಯ ಸೂಕ್ತದಲ್ಲಿ ಲಕ್ಷ್ಮಿ ಹೇಳ್ತಾರೆ ತಾನು ಎಲ್ಲವನ್ನೂ ಮಾಡ್ತಾನೆ ಅಂತ ಹೇಳುವಾಗ, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂಥೇಳಿ, ಯಾರನ್ನು ನಾನು ಬಯಸುತ್ತೀನೋ ಅವರನ್ನು ಬ್ರಹ್ಮ ಪದವಿಯಲ್ಲಿ ಇಡ್ತೀನಿ, ಅವರನ್ನು ರುದ್ರ ಪದವಿಯಲ್ಲಿ ಇಡ್ತೀನಿ, ಇಂದ್ರ ಪದವಿ, ಎಲ್ಲ ದೇವತೆಗಳ ಪದವಿಗಳಲ್ಲಿ ಆಯಾ ಜೀವರಾಶಿಗಳನ್ನು ನೇಮನ ಮಾಡುವವಳು ನಾನೇ, ನಾನು ಎಲ್ಲರನ್ನು ಮಾಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾರೆ. ಓಹೋ, ಲಕ್ಷ್ಮೀದೇವಿ ಅಹಂಕಾರದಿಂದ ಹೇಳ್ತಾ ಇದ್ದಾಳಂದ್ರೆ ಇಲ್ಲ, ಅದು ಅದು ಸತ್ಯವಾದ ಮಾತು. ಆದರೆ ಲಕ್ಷ್ಮೀದೇವಿಗೆ ನಿತ್ಯ ಜ್ಞಾನ ಇದೆ. ಆದ್ದರಿಂದ ಆ ಲಕ್ಷ್ಮೀದೇವಿ ಹೇಳುವಾಗ ಒಂದು ಮಾತನ್ನು ಅದೆಲ್ಲ ಹೇಳಿ, ಎಲ್ಲ ನಾನು ಮಾಡ್ತೀನಿ, ನಾನು ಮಾಡಿ, ರುದ್ರಾಯ ಧನರಾಧನೊಮ್ಮೆ ಬ್ರಹ್ಮದ್ವಿಷೇ ಶರವೇ ಹಂತವಾವು ಇತ್ಯಾದಿ ಎಲ್ಲದನ್ನು ಹೇಳಿದ ಮೇಲೆ ಕೊನೆದಾಗಿ ಹೇಳ್ತಾರೆ, ಮಮ ಯೋನಿ ಲಪ್ ಸ್ವಂತ ಸಮುದ್ರೇ ಅಂತ ಹೇಳಿ. ನನಗೂ ಮೂಲ ಕಾರಣನಾದವನು, ಅಲ್ಲಿ ಮೂಲ ಕಾರಣ ಮೂಲಭೂತನಾದವನು, ಯೋನಿ ಅಂದ್ರೆ ಕಾರಣ ಮೂಲ ಕಾರಣ, ನನಗೂ ಕಾರಣನಾದವನು ಮೂಲ ಕಾರಣನಾದ ನಾರಾಯಣ ಆ ಅಂತಃ ಸಮುದ್ರೇ, ಸಮುದ್ರದ ಮಧ್ಯದಲ್ಲಿ ಮಳಗಿದ್ದಾನೆ ಶೇಷಶಾಹಿಯಾಗಿ, ಅವನೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾರೆ. ಅದೇ ಮಾತುಗಳನ್ನು ಇಲ್ಲಿ ಸುಂದರವಾದ ಉದಾಹರಣೆಯಿಂದ ನಮಗೆ ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಗಾಳಿ ಬೀಸಿದಂತೆ ಮೇಘಗಳು ಹೋಗುತ್ತೆ, ಮುಖ್ಯ ಪ್ರಾಣದೇವರು ಹೇಳಿದಂತೆ ಗಾಳಿ ಬೀಸುತ್ತೆ, ಪರಮಾತ್ಮ ಹೇಳಿದಂತೆ ಮುಖ್ಯ ಪ್ರಾಣದೇವರು ಮಾಡ್ತಾರೆ. ಹೀಗೆ ಎಲ್ಲರೂ ಕೂಡ ಅವರವರ ಮೇಲಿನ ದೇವತೆಗಳಿಂದ ನೇಮಿತರಾಗುತ್ತಾರೆ, ಎಲ್ಲ ದೇವತೆಗಳು ಕೂಡ ಪರಮಾತ್ಮನಿಂದ ನೇಮಿತರಾಗಿರ್ತಾರೆ ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಾಳಿ ನಡೆ ಬಂದದಲ್ಲಿ ನೀಲ ಘನ, ಘನ ಅಂದ್ರೆ ಮೇಘಗಳು, ಆಳಿ ಅಂದ್ರೆ ಸಮೂಹ, ನೀಲ ಘನಾಳಿ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ ಶಕ್ರ ಅರ್ಕ ಮೊದಲಾದ ಅಖಿಲ ದೇವಗಣ, ಸಮಸ್ತವಾದ ದೇವಗಣವು ಕೂಡ ಕಾಲ ಕರ್ಮ ಗುಣ ಅಭಿಮಾನಿ, ಈ ಎಲ್ಲದಕ್ಕೂ ಅಭಿಮಾನಿಯಾದಂತಹ ಆ ಮಹಾಲಕ್ಷ್ಮಿಯನ್ನು ಅನುಸರಿಸುತ್ತಾರೆ ಅವರು. ಆ ಮಹಾಲಕ್ಷ್ಮಿ ನಾರಾಯಣನ್ನು ಅನಿಸಿ ನಡೆ, ಅದಕ್ಕೆ ಮಹಾಲಕ್ಷ್ಮಿ ಅನುಸರಿಸಿ ನಡೆವಳು, ಅನುಸರಿಸಿ ನಡೆಸುತ್ತಾಳೆ. ಯಾರನ್ನು? ಮೂಲ ಕಾರಣ ಮುಕ್ತಿದಾಯಕ ಹರಿ, ಆ ಮೂಲ ಕಾರಣ ಮುಕ್ತಿದಾಯಕ ಹರಿಯನ್ನು ಅನುಸರಿಸಿ ಹೋಗ್ತಾರೆ. ಆದ್ದರಿಂದ ಹರಿಯನ್ನು ಏನಂತ ಕರೀತಾರೆ? ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಹರಿ ಎಲ್ಲರಿಗೆ ನಿಯಾಮಕನಾಗಿ ಇರುವ ಕಾರಣದಿಂದ ಆ ಭಗವಂತನಿಗೆ, ನಾರಾಯಣನಿಗೆ ಹರಿಗೆ ಮೂಲ ಕಾರಣ ಅಂತ ಕರೀತಾರೆ. ಆದಿ ಕಾರಣ, ಅದಕ್ಕೆ ಗಜರಾಜ ಮೊರೆ ಇಟ್ಟಾಗ ಕೂಡ ಅದೇ ಹೇಳ್ತಾನೆ, ಆದಿ ಕಾರಣ ಮೂಲ ಕಾರಣ ಅಂತ ಕರೆದಾಗ ಯಾರು ಆದಿ ಕಾರಣರೋ ಅವಳು ಬಂದು ಪಡೆಯಬೇಕು ಅಂತ ಹೇಳಿದಾಗ ಬ್ರಹ್ಮ ಬಂದಿಲ್ಲ, ರುದ್ರ ಬಂದಿಲ್ಲ, ನಾರಾಯಣನೇ ಬಂದ. ಯಾಕಂದ್ರೆ ಅವನೇ ಮೂಲ ಕಾರಣ. ಅಲ್ಲಿ ಗಜರಾಜ ಮೊರೆ ಇಟ್ಟಾಗ ವಿಷ್ಣುವಿನ ಹೆಸರು ನಾರಾಯಣ ನೀನು ಬಾ ಅಂತ ಕರೆದಿಲ್ಲ. ಸೃಷ್ಟಿ ಸ್ಥಿತಿ ಲಯಗಳು ಯಾರಿಂದ ಆಗತ್ತೋ, ಯಾರು ಎಲ್ಲ ಜಗತ್ತಿಗೆ ಮೂಲ ಕಾರಣ ಆಗಿದ್ದಾನೋ, ಯಾರಿಂದ ಎಲ್ಲವೂ ನಡೆಯುತ್ತೋ ಅವನು ನನ್ನ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆವಾಗ ನಾರಾಯಣನೇ ಸ್ವಯಂ ಬರ್ತಾನೆ, ಯಾಕಂದ್ರೆ ಅವನೇ ಮೂಲ ಕಾರಣ ಅಂತ ಹೇಳಿ ಹೇಳ್ತಾರೆ. ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ, ಹರಿ ಈ ವಿಧವಾಗಿ ಕರೆಯಲ್ಪಟ್ಟವನಾಗಿದ್ದಾನೆ, ಮೂಲ ಕಾರಣ ಮುಕ್ತಿದಾಯಕ ಅಂತ ಕರೆಯಲ್ಪಟ್ಟಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಗಾಳಿ ನಡೆ ಬಂದದಲ್ಲಿ ನೀಲ ಗಣ ಅಳಿ ವರ್ತಿಸುವಂತೆ ಬ್ರಹ್ಮ ತ್ರಿಶೂಲಧರ ಶಕ್ರಾರ್ಕ ಮೊದಲಾದ ಅಖಿಲ ದೇವಗಣ, ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕ್ಷ್ಮಿಯನ್ನು ಸರಿಸಿ ನಡೆವಳು, ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಆ ಸ್ವತಂತ್ರನಾದ ಭಗವಂತ, ಆ ತಾರತಮ್ಯ ಎಲ್ಲರಿಗಿಂತ ಕೆಳಗಿನ ಮೆಟ್ಟಿನಲ್ಲಿ ನಾವಿದ್ದೀವಿ ಅನ್ನುವ ತಿಳುವಳಿಕೆ ಇಲ್ಲದೆ ಇರುವವರು ಎಂತಹ ಮೂರ್ಖತ್ವಕ್ಕೆ ಒಳಗಾಗ್ತಾರೆ, ಅವರು ಮಾಡುವಂತಹ ಚಿಂತನೆಗಳು ಹೇಗಿರುತ್ತೆ, ಅವರ ಅನುಸಂಧಾನ ಹೇಗಿರುತ್ತೆ, ಸ್ವತಂತ್ರ ಭಾವನ ಸರಿಯಾಗಿ ಇಲ್ಲದೆ ತಾವು ಸ್ವತಂತ್ರ ಅಂತ ಭಾವಿಸುವವರು, ಭಗವಂತನ ಸ್ವಾತಂತ್ರ್ಯವನ್ನು ಪೂರ್ಣವಾಗಿ ಅರಿಯದೇ ಇರುವವರು ಅವರೇನು ಮಾಡ್ತಾರೆ ಅಂದ್ರೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪದ್ಯದಲ್ಲಿ, 11ನೇ ಪದ್ಯದಲ್ಲಿ, ಮೋಡ ಕೈ ಭೀಷಣಿಗೆ ಎಂದಲಿ ಓಡಿಸುವೆನೆಂಬನ ಪ್ರಯತ್ನವು ಕೂಡುವುದೇ ಕಲ್ಪಾಂತಕಾದರು ಲಕ್ಷ್ಮಿ ವಲ್ಲಭನು, ಜೋಡು ಕರ್ಮವ ಜೀವರುಳುತಾ ಮಾಡಿ ಮಾಡಿಸಿ ಫಲಗಣಿಸುವ ಪ್ರೌಢರಾದವ ಇವನ ಭಜಿಸಿ ಭವಾಬ್ಧಿ ದಾಟುವರು. ಇಲ್ಲಿ ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವನೆಂಬ ಪ್ರಯತ್ನ. ಇಲ್ಲಿ ನೋಡ್ರಿ, ಮುಂದಿನ ಪದ್ಯದಲ್ಲಿ ಮೋಡವನ್ನೇ ಮೇಘವನ್ನೇ ತಗೊಂಡಿದ್ದಾರೆ, ಆ ಮೇಘದ ಉದಾಹರಣೆಯಲ್ಲಿ ಇನ್ನೊಂದು ಉದಾಹರಣೆಗೆ ಮೇಘ ತಗೊಳ್ತಾರೆ. ಮೇಘದ ಉದಾಹರಣೆಯನ್ನು ಇಲ್ಲಿ, ಮೇಘ ಆಕಾಶದಲ್ಲಿ ಗಾಳಿ ಬೀಸಿದಂತೆ ಮೇಘ ಹೋಗ್ತಾ ಇರುತ್ತೆ, ಆಯ್ತು. ಕಳೆಗೆ ನಾವು ಭೂಮಿ ಮೇಲೆ ಯಾರಾದರೂ ನಿಂತುಕೊಂಡು ಓ ಮೇಘ ಈ ಕಡೆಯಿಂದ ಆ ಕಡೆ ಹೋಗ್ತಾ, ಬೀಸಣಿಕೆ ತಗೊಂಡು, ಕೈ ಬೀಸಣಿಕೆ ತಗೊಂಡು, ಫ್ಯಾನ್ ಹ್ಯಾಂಡ್ ಫ್ಯಾನ್ ಈ ಕಾಲದಲ್ಲಿ ಯಾರು ಉಪಯೋಗ ಮಾಡಲ್ಲ, ಸೀಲಿಂಗ್ ಫ್ಯಾನ್ಗಳು ಇಟ್ಕೊಂಡಿರ್ತಾರೆ. ಮುಂದಿನ ಕಾಲದಲ್ಲಿ ಕೈ ಬೀಸಣಿಕೆ ಬಹಳ ಪ್ರಚಾರದಲ್ಲಿ ಇತ್ತು. ಕೈ ಬೀಸಣಿಕೆ ಕೈಯಲ್ಲಿ ಹಿಡ್ಕೊಂಡು ಫ್ಯಾನ್ ಅಂತ ಕರೀತಾರೆ, ಅದನ್ನು ಉಪಯೋಗಿಸ್ತಾ ಇದ್ರು. ಸೊ ಈ ಕೈ ಬೀಸಣಿಕೆಯಿಂದ ಸ್ವಲ್ಪ ಗಾಳಿ ಬರುತ್ತೆ. ಸೊ ಆ ಕೈ ಬೀಸಣಿಕೆಯಿಂದ ಬಂದ ಗಾಳಿಯಿಂದ ಮೇಘಗಳನ್ನು ನಾನು ಓಡಿಸುತ್ತೀನಿ ಅಂತ ಯಾರಾದರೂ ಭ್ರಮೆ ಪಟ್ಟರೆ ಅದು ಭ್ರಮೆಯೇ, ಅದು ಯಾವತ್ತೂ ನಡೆಯೋದಿಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವನು, ನಾನು ಈ ಮೇಲೆ ಓಡಿಸುತ್ತೇನೆ, ಕೈ ಬೀಸಣಿಕೆ ಬೀಸಿ ಓಡಿಸುತ್ತೇನೆ ಅಂತ ಯಾರಂತಾನೋ ಓಡಿಸುವೆನೆಂಬನ ಪ್ರಯತ್ನವು ಅವನ ಓಡಿಸುವೆನೆಂಬನ ಪ್ರಯತ್ನವು ಕೂಡುವುದೇ. ಅಂತಹ ಒಂದು ಮನುಷ್ಯನ ಪ್ರಯತ್ನ ನೆಲ ಕೂಡತ್ತ ಆಗತ್ತ ಸಾಧ್ಯವ? ಯಾವತ್ತೂ ನಡೆಯೋದಿಲ್ಲ, ನಡೆಯುವುದಲ್ಲ, ಕೂಡುವುದೇ ನಡೆಯುವುದೇ ಕಲ್ಪಾಂತ. ಇವತ್ತು ನಡೆದಿಲ್ಲ ರೀ, ನಾಳೆ ನಡೆಯಬಹುದು, ನಾಳೆದ್ದು ಯಾವತ್ತೋ ಒಂದಿನ ಈ ಕೈ ಬೀಸಣಿಕೆಯಿಂದ ಮೇಘಗಳನ್ನು ಓಡಿಸಬಹುದು ಅಂತ ಯಾರಾದ್ರೂ ಭಾವನೆ ಮಾಡಿದ್ರೆ ಅದಕ್ಕೆ ಹೇಳಿದ್ದಾರೆ ಸಮಾಧಾನ, ಕಲ್ಪಾಂತಕ್ಕೂ ಅಂದ್ರೆ ಈ ಕಲ್ಪದ ಕೊನೆಯ ಕಾಲಕ್ಕೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ಯಾವತ್ತೂ ಇಟ್ ಇಸ್ ನೆವರ್ ಪಾಸಿಬಲ್, ಇಟ್ ಇಸ್ ಆಲ್ವೇಸ್ ಇಂಪಾಸಿಬಲ್ ಅಂತೇಳಿ ಹೇಳ್ತಾ ಇದೆ. ಕೂಡುವುದೇ ಕಲ್ಪಾಂತಕ, ಆದರೂ ಕಲ್ಪಾಂತಕ್ಕೆ ಕೂಡ ಅದು ಕೂಡೋದಿಲ್ಲ, ನಡೆಯೋದಿಲ್ಲ, ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಕುಮಿ ವಲ್ಲಭನು, ಲಕ್ಷ್ಮೀಪತಿಯಾದ ಆ ನಾರಾಯಣನು, ಅವನು ಜೋಡು ಕರ್ಮವ ಜೀವರುಳು ತಾ ಮಾಡಿ ಮಾಡಿ ಯಾಕಾಗೋದಿಲ್ಲ ಅಂತ ಹೇಳಿದರೆ, ಅದು ನಮ್ಮ ಶಕ್ತಿ, ಅದು ಈ ಬಹಳ ಅಲ್ಪವಾದ ಶಕ್ತಿ ಅಷ್ಟೇ ಅಲ್ಲದೆ ಅಸ್ವತಂತ್ರ ಶಕ್ತಿ ಎರಡು. ಇಟ್ ಈಸ್ ವೆರಿ ಲಿಟಲ್ ಅಂಡ್ ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್, ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಲಾರ್ಡ್. ಆದ್ದರಿಂದ ಅಸ್ವತಂತ್ರರಾದ ನಾವು ಅಲ್ಪವಾದ ಶಕ್ತಿಯಿಂದ ಏನು ಮಾಡಲಾರವು. ಹಾಗಾದರೆ ಭಗವಂತನೇ ಎಲ್ಲ ಇದ್ದು ಮಾಡಿ ಮಾಡಿಸುತ್ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಅವನು ಲಕ್ಷ್ಮೀವಲ್ಲಭ, ಲಕ್ಷ್ಮೀವಲ್ಲಭನಾದ ಪರಮಾತ್ಮ ಜೋಡು ಕರ್ಮ, ಜೋಡು ಅಂದ್ರೆ ಎರಡು ಎರಡು ಕರ್ಮಗಳು, ಎರಡು ವಿಧವಾದ ಕರ್ಮಗಳು ಅಂದ್ರೆ ಪಾಪ ಪುಣ್ಯಗಳು ಎರಡೂ ಅವನೇ ಮಾಡಿಸುತ್ತಾನೆ. ಜೋಡು ಕರ್ಮವ ಜೀವರುಳು ತಾ ಮಾಡಿ ಮಾಡಿಸಿ, ಜೀವರ ಒಳಗೆ ತಾನು ನಿಂತು ಮಾಡಿ ಮಾಡಿಸುತ್ತಾನೆ. ಇಲ್ಲಿ ಕೆಲವು ಅಂಶಗಳನ್ನು ನಾವು ನೋಡಬೇಕು. ಎಲ್ಲಾ ಭಗವಂತನೇ ಮಾಡಿ ಮಾಡಿಸಿದರೆ ವಿಧಿ ನಿಷೇಧಗಳು ಯಾಕಿವೆ? ಆ ವಿಧಿ ನಿಷೇಧಗಳ ಚಿಂತನೆ ನಮಗೆ ಯಾಕೆ ಮಾಡಬೇಕು? ಎಲ್ಲ ಅವನೇ ಮಾಡಿಸುತ್ತಾನಲ್ವಾ, ವಿಧಿ ನಿಷೇಧ ನಮ್ಗೆ ಯಾಕಿವೆ? ಅಷ್ಟೇ ಅಲ್ಲದೆ ಎಲ್ಲವೂ ಅವನೇ ಮಾಡಿ ಮಾಡಿಸಿದರೆ ಪಾಪ ಪುಣ್ಯಗಳ ಫಲ ನಮಗೆ ಯಾಕೆ ಬರುತ್ತೆ? ವಿ ಆರ್ ನಾಟ್ ಅಟ್ ಆಲ್ ಸ್ವತಂತ್ರ, ನಾವೇನು ಮಾಡ್ತಾ ಇಲ್ಲ, ನಮ್ಗೆ ಯಾಕೆ ಬರಬೇಕು? ಇದು ನಿತ್ಯ ಯಾವಾಗಲೂ ಕಾಡುವಂತಹ ಪ್ರಶ್ನೆಗಳು. ಇದನ್ನು ಬಹಳ ಸತಿ ನಾವು ಡಿಸ್ಕಸ್ ಮಾಡಿದ್ವಿ, ಮತ್ತೊಮ್ಮೆನೂ ಅದನ್ನು ಒಂದ್ಸಾರಿ ಹೇಳ್ತೀನಿ. ಏನಂತ ಹೇಳಿದ್ರೆ, ವಿಧಿ ನಿಷೇಧಗಳು ಇರುವುದು ಯಾಕೆ ಅಂತ ಹೇಳಿದರೆ, ಸ್ವತಂತ್ರವಲ್ಲವಾದ್ದರಿಂದಲೇ ವಿಧಿ ನಿಷೇಧಗಳಿದೆ. ಸ್ವತಂತ್ರರಾಗಿ ಭಗವಂತ ಸ್ವತಂತ್ರ, ಅವನಿಗೆ ವಿಧಿ ನಿಷೇಧಗಳಿಲ್ಲ. ನಾವು ಅಸ್ವತಂತ್ರರು, ಆದ್ದರಿಂದಲೇ ವಿಧಿ ನಿಷೇಧಗಳಿವೆ. ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ಫಲಗಳು ಬರುತ್ತೆ ಅಂತ ಹೇಳುವುದು. ಅಂದರೆ ವಿಧಿ ನಿಷೇಧಗಳಿವೆ, ನಾವು ಸ್ವತಂತ್ರರಾಗಿ ಮಾಡ್ತೀವ ಅಸ್ವತಂತ್ರರಾಗಿ ಮಾಡ್ತೀವ ಎಂಬ ಪ್ರಶ್ನೆ ಅಲ್ಲ. ವಿಧಿ ನಿಷೇಧಗಳಿಗೆ ಅನುಗುಣವಾಗಿ ವಿಧಿಗೆ ತಕ್ಕಂತೆ ಮಾಡಬೇಕು, ನಿಷೇಧಕ್ಕೆ ತಕ್ಕಂತೆ ಮಾಡಬಾರದು. ನಿಷೇಧಗಳನ್ನು ಮಾಡಬಾರದು, ವಿಧಿಗಳನ್ನು ಮಾಡಬೇಕು. ಇದು ನಾವು ಅಸ್ವತಂತ್ರರಾಗಿ ಮಾಡಿದರು, ಸ್ವತಂತ್ರರಾಗಿ ಮಾಡಿದರು, ಹೇಗೆ ಮಾಡಿದರೂ ಅದರ ಫಲ ಬಂದೇ ಬರುತ್ತೆ. ಆದ್ದರಿಂದ ಸ್ವಾತಂತ್ರ್ಯಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಫಲಗಳು ಸಿಗುವುದು ಕರ್ಮಗಳಿಗೆ ಅನುಸಾರವಾಗಿ, ಸ್ವತಂತ್ರಕ್ಕೆ ಅನುಸಾರವಾಗಿ ಅಲ್ಲ. ಆದ್ದರಿಂದ ವಿಧಿ ನಿಷೇಧಗಳು ಅಸ್ವತಂತ್ರರಾದರೂ ನಮಗೆ ಹೇಳಿದ್ದಾರೆ, ಯಾಕಂದರೆ ಅದಕ್ಕೆ ತಕ್ಕಂತೆ ಫಲಗಳು ಬರುತ್ತೆ ಅಂತ ತಿಳಿಸುವುದಕ್ಕಾಗಿ ಹೇಳಿದ್ದಾರೆ. ನಾವು ಸ್ವತಂತ್ರ ಅಂತೂ ಅಲ್ಲ, ಆದ್ದರಿಂದ ನಮಗೆ ವಿಧಿ ನಿಷೇಧಗಳು ಅಪ್ಲೈ ಆಗತ್ತೆ. ಸ್ವತಂತ್ರ ಆಗಿದ್ದರೆ ಅಪ್ಲೈ ಆಗ್ತಾ ಇದ್ದಿಲ್ಲ, ಸ್ವತಂತ್ರ ಅಲ್ಲ ಆದ್ದರಿಂದಲೇ ವಿಧಿ ನಿಷೇಧಗಳಿದೆ. ನಮ್ಗೆ ಏನೂ ಮಾಡ್ತಾ ನಮಗೆ ಯಾಕೆ ಫಲ ಬರಬೇಕು ಅಂತ ಹೇಳಿದ್ರೆ, ಹೌದು, ನಮ್ಮ ಸ್ವತಂತ್ರ ಅಲ್ಲ ಆದ್ದರಿಂದಲೇ ನಮ್ಗೆ ಫಲ ಬರುತ್ತೆ. ಬಿಕಾಸ್ ವಿ ಡು ನಾಟ್ ಹ್ಯಾವ್ ದ ಫ್ರೀಡಮ್ ಟು ಸೇ ನಮ್ಗೆ ಫಲ ಬೇಡ ಅಂತ ಹೇಳೋ ಸ್ವಾತಂತ್ರ್ಯ ಇಲ್ಲ, ಬೇಕು ಅಂತ ಹೇಳೋ ಸ್ವಾತಂತ್ರ್ಯ ಇಲ್ಲ. ಬರಬೇಕಂದ್ರೆ ಬಂದೇ ಬರುತ್ತೆ, ಬರಬಾರ್ದೆ ಬರೋದಲ್ಲೇ ಬರೋದಿಲ್ಲ. ಸೊ ಆದ್ದರಿಂದ ಸ್ವಾತಂತ್ರ್ಯವಿಲ್ಲವಾದ್ದರಿಂದಲೇ ಫಲಗಳು ಬರುತ್ತೆ. ಸೊ ಫಲಗಳು, ಈಗ ತಾಯಿ, ಇದು ನಾವು ಲೌಕಿಕ ಉದಾಹರಣೆಗಳು ತಗೊಂಡ್ರೆ, ನಮ್ಮ ತರ ಪುರೋಹಿತರನ್ನು ಕರಿತೀವಿ, ಅವರು ಯಜ್ಞಯಾಗಗಳನ್ನು ಮಾಡ್ತಾರೆ, ನಾವು ಒಂದು ದರ್ಭೆಯಿಂದ ಅವರನ್ನು ಮುಟ್ಟುವುದು ಏನೋ ಮಾಡ್ತೀವಿ, ಇಲ್ಲ ಅವರು ನಮಗೆ ಮೊದಲು ಸಂಕಲ್ಪ ಮಾಡುವಾಗ ಅವರಿಂದ ಮಾಡಿಸುತ್ತೀನಿ ಅಂತ ಸಂಕಲ್ಪ ಮಾಡ್ತೀವಿ. ಇದೆಲ್ಲ ಮಾಡಿದಾಗ ಮಾಡೋದು ಯಜ್ಞಯಾಗಗಳು ಅವ್ರು ಮಾಡ್ತಾರೆ, ಫಲ ನಮಗೆ ಬೇಕಂತ ನಾವು ಬೇಡ್ತೀವೋ ಇಲ್ಲವೋ, ಇಲ್ಲ ರೀ ಅವ್ರು ಪುರೋಹಿತರು ಮಾಡ್ತಾ ಇದ್ದಾರಲ್ವಾ, ಫಲ ಎಲ್ಲ ಅವ್ರಿಗೆ ಹೋಗ್ಲಿ ಅಂತ ಅನ್ನೋದಿಲ್ಲ. ಏ ಪುರೋಹಿತರು ನಮಗಾಗಿ ಮಾಡ್ತಾ ಇದ್ದಾರೆ, ಹಾಗೆ ಭಗವಂತ ನಮಗಾಗಿ ಮಾಡ್ತಾ ಇದ್ದಾನೆ, ಆದ್ದರಿಂದ ನಮಗೇ ಆ ಫಲಗಳು ಬರುತ್ತೆ. ಅವನು ಮಾಡಿ ಮಾಡಿಸುವುದು ನಮಗಾಗಿ, ಅವನಿಗಾಗಿ ಅಲ್ಲ. ಆದ್ದರಿಂದ ನಮಗೆ ಸ್ವಾತಂತ್ರ್ಯವಿಲ್ಲದೇ ಇದ್ದರೂ ಫಲಗಳೆಲ್ಲ ಕೂಡ ಭಗವಂತ ನಮ್ಮಿಂದ ಮಾಡಿ ಮಾಡಿಸುತ್ತಾನೆ ನಮಗಾಗಿ, ಆದ್ದರಿಂದ ನಮಗೆ ಆ ಫಲಗಳು ಬರುತ್ತೆ. ಅದಕ್ಕೆ ಮಾಡಿ ಮಾಡಿಸುವ ಅನ್ನೋದು ಆ ವಿಧವಾಗಿ ನಾವು ಚಿಂತನೆ ಮಾಡಬೇಕು. ಜೋಡು ಕರ್ಮವ ಪಾಪ ಪುಣ್ಯಗಳನ್ನು, ಇನ್ನೊಂದು ಕೆಲವು ಜನ ಇಲ್ಲರಿ ಪರಮಾತ್ಮ ಒಳ್ಳೆಯವನಲ್ವಾ, ಆದ್ದರಿಂದ ಪುಣ್ಯ ಕಾರ್ಯಗಳೆಲ್ಲ ಅವನು ಮಾಡಿಸುತ್ತಾನೆ, ಪಾಪವೆಲ್ಲವ ನಾನೇ ಮಾಡ್ತೀನಿ, ನಾನು ಅಂದ್ರೆ ಪಾಪ ದೇವ್ರು ಮಾಡಿಸ್ತಾನೆ ಅಂದ್ರೆ ಪಾಪ ದೇವ್ರಿಗೆ ತುಂಬಾ ದೋಷ ಕೊಟ್ಟಂತ ಆಗತ್ತೆ ರೀ. ದೇವ್ರು ಪಾಪ ಮಾಡಿಸೋದಿಲ್ಲ, ಪುಣ್ಯ ಮಾತ್ರ ದೇವ್ರು ಮಾಡಿಸುತ್ತಾನೆ, ಪಾಪವೆಲ್ಲ ನಾನೇ ಮಾಡ್ತೇನೆ ಅಂತ ಭಾವನೆ ಮಾಡ್ಬೇಕಂದ್ರೆ ಅದು ಸರಿಯಾದ ಚಿಂತನೆಯಲ್ಲ. ಪಾಪ ಪುಣ್ಯಗಳೆಲ್ಲವೂ ಜೋಡು ಕರ್ಮವ ಅಂದ್ರೆ ಪಾಪಗಳನ್ನು ಪುಣ್ಯಗಳನ್ನು ಎಲ್ಲವನ್ನೂ ಕೂಡ ದೇವರೇ, ಉಭಯ ಜೋಡು ಅಂದ್ರೆ ಎರಡು ಎರಡು ವಿಧವಾದ ಕರ್ಮಗಳನ್ನು ಭಗವಂತನೇ ಮಾಡಿಸುತ್ತಾನೆ ಅಂತ ಹೇಳಿ ನಮಗೆ ಹೇಳುವ ಕಾರಣ ಏನು ಅಂತ ಹೇಳಿದರೆ, ಪಾಪವು ಪುಣ್ಯವು ಎರಡರಲ್ಲಿಯೂ ನಮಗೆ ಸ್ವಾತಂತ್ರ್ಯವಿಲ್ಲ, ಎಲ್ಲವೂ ಭಗವಂತನೇ ಮಾಡಿ ಮಾಡಿಸುತ್ತಾನೆ ಅನ್ನೋದು ಒಂದು. ಅದಾದ ಮೇಲೆ ಸೊ ಜೀವರುಳು ಅದು ಜೋಡು ಕರ್ಮವ ಜೀವರುಳು ತಾಮ ಜೀವರ ಒಳಗೆ ತಾನು ನಿಂತು ಮಾಡಿ ಮಾಡಿಸುತ್ತಾನೆ ಮಾಡಿ ಮಾಡಿಸಿ ಫಲಗಳು ಉಣಿಸುವ ನೋಡಿ ಅಲ್ಲೇ ಹೇಳದು ಫಲಗಳು ಉಣಿಸುವ ಅಪ್ಪ ನನಗೆ ಫಲ ಬೇಡ ಅಂತ ಹೇಳಿದೆ ಅಪ್ಪ ಪಾಪ ಕಾರ್ಯ ನಿನ್ನೆ ಮಾಡಿಸಿದ್ದಿಲ್ಲಪ್ಪ ನನಗೆ ಫಲ ಬೇಡ ಅಂತ ಹೇಳಿದೆ ಆಯ್ತು ನಾನೇ ಮಾಡಿಸಿದ್ರೆ ಫಲವನ್ನು ನಾನೇ ಕೊಡ್ತೀನಿ ಅಂತೇಳಿ ಭಗವಂತನೇ ನಮಗೆ ಪಾಪವನ್ನು ಮಾಡಿಸುತ್ತಾನೆ ಪಾಪದ ಫಲವನ್ನು ಕೊಡ್ತಾನೆ ಆದರೆ ಭಗವಂತ ಏನೋ ಒಂದು ನಿರಂಕುಶನಾದ ಒಂದು ಡಿಕ್ಟೇಟರ್ ತರ ಅಂತ ಅಲ್ಲ ಅಪ್ಸ್ಕೋ ಅವನು ಡಿಕ್ಟೇಟರೇ ಆದರೆ ಅವನು ಇಂಡಿಸ್ಕ್ರಿಮಿನೇಟ್ ಡಿಕ್ಟೇಟರ್ ಅಲ್ಲ ಅವನು ಎಲ್ಲವನ್ನು ಡಿಕ್ಟೇಟ್ ಮಾಡ್ತಾನೆ ಆದರೆ ನಮ್ಮ ನಮ್ಮ ಸ್ವಭಾವಕ್ಕೆ ಯೋಗ್ಯತೆಗೆ ತಕ್ಕಂತೆಯೇ ಅವನು ಹೇಳ್ತಾನೆ ಮಾಡ್ತಾನೆ ಆದ್ದರಿಂದ ಅವನು ನಿಜವಾದ ಸ್ವತಂತ್ರನಾದವನು ಅವನು ಫಲಗಳನ್ನು ಉಣಿಸುತ್ತಾನೆ ಬೇರೆ ದಾರಿ ಇಲ್ಲ ಉಣಿಸಿದ್ರೆ ಉಣ್ಣಲೇಬೇಕು ನಾವು ನನಗೆ ಬೇಡ ಅಂತ ಹೇಳುವ ಅನ್ನ ಉಣಿಸಿದ್ರೆ ಅನ್ನ ಬೇಡ ಅಂತ ನಾವು ತಳ್ಳಿಬಿಡಬಹುದು ಫಲಗಳು ಉಣಿಸಿದ್ರೆ ಫಲಗಳು ಬೇಡ ಅಂತ ಅಳ್ಳಕ್ಕಾಗೋದಿಲ್ಲ ನಮ್ಮಿಂದ ಫಲಗಳನ್ನು ಉಣಿಸಿದಾಗ ಆ ಫಲಗಳನ್ನು ಉಣ್ಣಲೇಬೇಕಾಗಿಬಿಡುತ್ತೆ ಫಲಗಳು ಉಣಿಸುವನು ಅವನು ಇದನ್ನು ಜ್ಞಾನಿಗಳಾದವರು ತಿಳಿದಿದ್ದಾರೆ ಅದಕ್ಕೆ ಪ್ರೌಢರು ಆದವರು ಇವನ ಭಜಿಸಿ ಭವಾಪ್ತಿ ದಾಟುವರು ಅವಾಗ ಪ್ರಶ್ನೆ ಬರುತ್ತೆ ಪ್ರೌಢರು ಜ್ಞಾನಿಗಳಾದವರು ಈ ಭಗವಂತನನ್ನು ಭಜಿಸಿ ಸೇವೆಯನ್ನು ಮಾಡಿ ಭವಾಬ್ದಿ ಭವಸಾಗರವನ್ನು ಸಂಸಾರ ಸಾಗರವನ್ನು ದಾಟ್ತಾರೆ ಆದರೆ ಈ ಜ್ಞಾನಿಗಳಾದವರು ಕೂಡ ಆ ಭಗವಂತನನ್ನು ಭಜಿಸಬೇಕಂದರೆ ಮತ್ತು ಭಗವಂತನ ಇಚ್ಛೆ ಬೇಕಲ್ಲವ ಅವನು ನಾವು ಅವನನ್ನು ಭಜಿಸುವಂತೆ ಅವನು ಮಾಡಿದರೆ ನಾವು ಭಜಿಸುತ್ತೀವಿ ಅವನ ಸೇವೆ ಮಾಡಬೇಕಂದ್ರೆ ಅವನೇ ನಮ್ಮಿಂದ ಮಾಡಿಸಬೇಕಲ್ಲವ ಅಂದ್ರೆ ಹೌದು ನಿಜ ಮತ್ತೆ ಅದಕ್ಕೆ ಪ್ರಾರ್ಥನೆ ಮಾಡೋಣ ಅರೆ ಪ್ರಾರ್ಥನೆಯನ್ನು ಅವನೇ ಮಾಡಿಸಬೇಕಲ್ವ ಹೌದು ಅದನ್ನು ಮಾಡಿಸೋಣ ಮತ್ತೆ ಅದಕ್ಕೆ ಧಿಯೋಯೋನಃ ಪ್ರಚೋದಯಾತ್ ನಮ್ಮ ಬುದ್ಧಿಗಳಿಗೆ ನೀನೇ ಪ್ರೇರಕನಾಗು ಹಾಗೆ ಬೇಡುವುದು ಅವನೇ ಮಾಡಿಸಬೇಕಲ್ಲವ ಹೌದು ಅದು ಅವನೇ ಮಾಡಿಸಬೇಕು ಅದನ್ನು ಅವನೇ ಮಾಡಿಸಂತ ಕೇಳೋಣ ಅದನ್ನು ಅವನೇ ಮಾಡಿಸಂತ ನಾವು ಕೇಳಲಿಕ್ಕೆ ಅವನು ನಮಗ ಅವನ ಅಂತಹ ಆಲೋಚನೆ ಕೊಡಬೇಕಲ್ಲವ ಅದು ಕೊಡಬೇಕು ನಮ್ಮ ಸ್ವಭಾವಕ್ಕೆ ತಕ್ಕಂತೆ ಕೊಡ್ತಾನೆ ನಮ್ಮ ಸ್ವಭಾವದಲ್ಲಿ ಅಂತಹ ಒಂದು ಸದ್ಭಾವನೆ ಇದ್ದರೆ ಅವನು ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಮ್ಮ ಬುದ್ಧಿ ಒಳಗೆ ನಿಂತು ನಮ್ಮನ್ನು ಪ್ರೇರೇಪಣೆ ಮಾಡಿ ಪ್ರೇರಿಸಿ ನಮ್ಮಿಂದ ಮಾಡಿ ಮಾಡಿಸಿ ಫಲಗಳನ್ನು ಉಣಿಸುತ್ತಾನೆ ಆದ್ದರಿಂದ ಆ ಜ್ಞಾನಿಗಳಾದವರು ಇದ್ದಾರೆ ನಾನಾ ಅವನ ಅಂತ ಜಂಜಾಟಕ್ಕೆ ಒಳಗಾಗದೆ ಅವನು ಎಲ್ಲ ಮಾಡಿ ಮಾಡಿಸುತ್ತಾನೆ ನನಗೆ ನಾನು ಬೇರೆ ದಾರಿ ಇಲ್ಲ ಅವನು ಮಾಡಿ ಮಾಡಿಸುತ್ತಾನೆ ನನ್ನ ತಿಳುವಳಿಕೆ ಮಾತ್ರ ಅದು ಅವನೇ ಕೊಡಲಿ ನನಗೆ ಈವನ್ ದಟ್ ಲೆಟ್ ಹಿಮ್ ಗ್ರ್ಯಾಂಡ್ ಬಿಕಾಸ್ ಅದು ನನಗೂ ಜ್ಞಾನ ಸ್ವತಂತ್ರ ಜ್ಞಾನವಿಲ್ಲ ನನಗೆ ಐ ಡೋಂಟ್ ಹ್ಯಾವ್ ಇಂಡಿಪೆಂಡೆಂಟ್ ನಾಲೆಡ್ಜ್ ಆ ತಿಳುವಳಿಕೆ ಅವನೇ ಕೊಡಲಿ ನನಗೆ ಅವನೇ ನನ್ನಿಂದ ಮಾಡಿ ಮಾಡಿಸಲಿ ಅವನೇ ಎಲ್ಲವನ್ನು ಮಾಡಲಿ ಅವನೇ ಬುದ್ಧಿಗೆ ಪ್ರೇರೇಪಣೆ ಕೊಡಲಿ ಇಚ್ಛಾಶಕ್ತಿಗಳನ್ನು ಕೊಡಲಿ ಕಾರ್ಯಶಕ್ತಿಯನ್ನು ಕೊಡಲಿ ಎಲ್ಲ ಅವನೇ ಮಾಡಲಿ ಅವನು ಮಾಡ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ಅವನು ನನಗೆ ಕೊಡಲಿ ಆ ತಿಳುವಳಿಕೆಯನ್ನು ನಾನು ಇರ್ತೀನಿ ಅದು ಅವನು ನನ್ನ ಇಟ್ಟಂತೆ ಅದಕ್ಕೆ ಇಟ್ಟಾಗೆ ಇರುವನೋ ಹರೆಯೇ ಅಂತ ಹೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡಿದೆ ಅವನು ಹೇಗಿರ್ತಾನೋ ಹಂಗೆ ನಾವು ಇಡ್ಲಕ್ಕಾಗುತ್ತೆ ವಿ ಕೆನ್ ಓನ್ಲಿ ಬಿ ಇನ್ ದ ಸೇ ವೇ ದಟ್ ಹೀ ಪುಟ್ಸ್ ಅಸ್ ಸೊ ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಪ್ರೌಢರಾದವರು ಜ್ಞಾನಿಗಳಾದವರು ಆ ಭಗವಂತನ ಇವನ ಭಜಿಸಿ ಸೇವೆಯನ್ನು ಮಾಡಿ ಭವಾಬ್ಧಿ ಸಂಸಾರ ಸಾಗರವನ್ನು ದಾಟುವರು ದಾಟ್ತಾರೆ ಅಂತ ಹೇಳಿ ಜ್ಞಾನಿಗಳಾದವರ ಪ್ರವರ್ತನೆಯನ್ನು ಹೇಳ್ತಾ ಇದ್ದಾರೆ ಮೋಡ ಕೈ ಬೀಸಿನಿಗೆಯಿಂದಲಿ ಓಡಿಸುವೆನೆಂಬನ ಪ್ರಯತ್ನವು ಕೂಡುವುದೇ ಕಲ್ಪಾಂತಕಾದರೂ ಲಕುಮಿವಲ್ಲಭನು ಜೋಡು ಕರ್ಮವ ಜೀವರುಳುತ ಮಾಡಿ ಮಾಡಿಸಿ ಫಲಗಳುಣಿಸುವ ಪ್ರೌಢರಾದವರಿವನ ಭಜಿಸಿ ಭವಾಬ್ಧಿ ದಾಟುವರು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಸೊ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ಪ್ರಶ್ನೆಗಳಿದ್ದರೆ ಕ್ವಶನ್ ಆನ್ಸರ್ಸ್ ಮಾಡಿ ಆಮೇಲೆ ಪಠನೆ ಪಾರಾಯಣ ಯಾರನ್ನು ಮಾಡಿದರೆ ಮಾಡಬಹುದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಶ್ರೀಕೃಷ್ಣಾರ್ಪಣಮಸ್ತು ಕಾಯನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ತಿತ್ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.